ಸಾಯ್ತಾಯಿದ್ರೆ ಜೀವ ಸಾಯೋದಿಲ್ಲ ಸಾಯೋದಿಲ್ಲ ಅಷ್ಟು ಹೇಳಿಬಿಟ್ಟು ಇದು ಸಾಯ್ತಾರೆ ಅಂತಿರಲ್ಲ, ನಾವೇನು ಸಾಯ್ಬೇಕು ಈ ರೀತಿ ಎರಡೆರಡು ಅರ್ಥ ಹೇಳಿಬಿಟ್ರೆ ಅದು ಅನಿಸುತ್ತಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ಸಾಯೋದು ಅಂದರೆ ದೇಹ ಬಿಡೋದು ಅಂತ ಅರ್ಥ. ಅಂಥ ಸಾವು ಬ್ರಹ್ಮದೇವರನ್ನು ಹೇಳಿದ್ರೆ ಎಲ್ಲರಿಗೂ ಇದೆ, ಲಕ್ಷ್ಮೀದೇವಿಗೆ ಮಾತ್ರ ಇಂಥ ಹೆಸರು ಇಲ್ಲೇ ಇಲ್ಲ. ಸೀತಾದೇವಿಯಾಗಿ ಬರ್ತಾರೆ, ಬರ್ತಾರೆ ಹೊರಡ್ತಾರೆ ಅಷ್ಟೇ, ಹುಟ್ಟಿ ಬಂದು ಹೋಗೋದಿಲ್ಲ. ಅದಕ್ಕೆ ಯಾವ ರಾಮಾಯಣದಲ್ಲೂ ಕೂಡ ಏನಂತ ಹೇಳಲಿಲ್ಲ, ಸೀತೆ ಹುಟ್ಟಿ ಬಂದು ಅಂತ ಹೇಳೋದಿಲ್ಲ, ಭೂಮಿಯಲ್ಲಿ ಪ್ರಾದುರ್ಭೂತಳಾಗಿ ಬಂದರು ಅಂತ ಹೇಳಿದ್ದಾರೆ. ನರಸಿಂಹದೇವರು ಕಂಬದೊಳಗಿಂದ ಪ್ರಾದುರ್ಭೂತರಾದರೆ ಮಹಾಲಕ್ಷ್ಮೀ ದೇವಿ ಭೂಮಿಯಿಂದ ಪ್ರಾದುರ್ಭೂತರಾಗ್ತಾರೆ, ಪದ್ಮಾವತಿ ದೇವಿ ಪದ್ಮದಿಂದ ಪ್ರಾದುರ್ಭೂತರಾಗ್ತಾರೆ. ಸೊ ಮಹಾಲಕ್ಷ್ಮಿಗೆ ಹುಟ್ಟಿಲ್ಲ, ಅವರು ಹುಟ್ಟಿಲ್ಲ ಆದ್ದರಿಂದ ಸಾವೂ ಇಲ್ಲ. ಅವರು ಹುಟ್ಟೋದಿಲ್ಲ, ಹಾಗೆ ಕಾಣಿಸ್ತಾರೆ, ಹಾಗೆ ಡಿಸಪೇರ್ ಆಗಿಬಿಡ್ತಾರೆ ಹೊರತು ಅವರಿಗೆ ನಾಶ ಇಲ್ಲ. ಕೂಟಸ್ಥೋ ಅಕ್ಷರ ಉಚ್ಚತೆ. ಹಾಗೊಂದು ಪ್ರಶ್ನೆ ಬಂತು, ಎಲ್ಲ ಚೇತನ ಎಲ್ಲ ಕಾಂಬಿನೇಷನ್ ಮಾಡಿ ರೆಡ್ಯೂಸ್ ಮಾಡ್ತಾ ಹೋದರೆ ಚೇತನರು ಎರಡು, ಒಂದು ಕ್ಷರಚೇತನರು ಒಂದು ಅಕ್ಷರಚೇತನಳು. ಅಕ್ಷರಚೇತನಳು ಮಹಾಲಕ್ಷ್ಮಿ, ಇಲ್ಲಿ ಉಳಿದವರು ಕ್ಷರಚೇತನರು. ಒಂದು ಪ್ರಶ್ನೆ ಬಂತು, ಅಲ್ಲಿ ಪುರುಷ ಅಂತ ಪದ ಇದೆ, ಮಹಾಲಕ್ಷ್ಮಿ ಸ್ತ್ರೀ, ಪುರುಷ ಅಂತ ಹ್ಯಾಂಗೆ ಕರೆದ್ರಿ ನೀವೀಗ ಅಂತ ಪ್ರಶ್ನೆ ಬಂತು. ಅಲ್ಲಿ ಪುರುಷ ಅಂತ ಇದ್ದ ಮೇಲೆ ರಮಾದೇವಿ ಸ್ತ್ರೀ ಆದ ಮೇಲೆ ಯಾಕೆ ಕರಿತೀರಿ ಅಂದರೆ ಅದಕ್ಕೊಂದು ಕೋಶವನ್ನು ಕೋಟ್ ಮಾಡ್ತಾರೆ ಆಚಾರ್ಯ. ಪುಂಲಿಂಗೆ ನೋಚ್ಯತೆ ಶ್ರೀಸ್ತು ಪುಮ್ಮತ್ ಶಕ್ತಿವತಿ ಯತಃ. ಬ್ರಹ್ಮಾದಿಗಳು ಪುರುಷರು, ಅಂತ ಪುರುಷರನ್ನೇ ನಿಯಮನ ಮಾಡ್ತಕ್ಕಂಥ ಶಕ್ತಿ ಮಹಾಲಕ್ಷ್ಮಿಗುಂಟು. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಹೇಳಿದ್ದಾರೆ. ಅಂಥ ಶಕ್ತಿ ಅವರಿಗಿರೋದ್ರಿಂದ ಅವರನ್ನು ಪುರುಷ ಅಂತ ಕರೆದಿದ್ದಾರೆ ಹೊರತು ಅವರು ಸ್ತ್ರೀನೇ. ಅವ್ರು ಪುರುಷರನ್ನು ಮೀರಿದ ಶಕ್ತಿ ಅವರಿಗಿರೋದ್ರಿಂದ ಪುರುಷ ಶಬ್ದವಾಚ್ಯತ್ವ ಬಂದಿದೆ ಅಂತ ಅರ್ಥ. ಇನ್ನು ಮುಂದುವರಿಸಿ ಹೇಳ್ತಾರೆ, ಹಾಗಿದ್ದರೆ ದೇವರ ಹೆಸರೇ ಬರಲಿಲ್ವಲ್ಲ ಅಂತ ಕೃಷ್ಣ ಕೇಳಿದರೆ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ. ಇನ್ನೊಬ್ಬನಿದ್ದಾನೆ, ಅವನು ಯಾರು ಗೊತ್ತಾ? ಉತ್ತಮ ಪುರುಷಸ್ತು ಅನ್ಯ, ಇವರಿಬ್ಬರ ಮೇಲೆ ಇನ್ನೊಬ್ಬನಿದ್ದಾನೆ, ಕ್ಷರ ಅಕ್ಷರದ ಮೇಲೆ ಮತ್ತೊಬ್ಬನಿದ್ದ ಅನ್ಯ ಸಪರೇಟ್ ಅವನು. ಅವನೇನಂತ ಕರೀತಾರೆ? ಪರಮಾತ್ಮೇತ್ಯುದಾಹೃತ, ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಇವತ್ತು ಲಕ್ಷ್ಮೀದೇವಿಗೆ ನಾಶ ಇಲ್ಲ ಅಂತ ಹೇಳಿ ಆದಮೇಲೆ ದೇವರ ಹೆಸರೇ ಬರಲಿಲ್ಲ ಅಂತ ಗಾಬರಿ ಆದವರು ಹೇಳ್ತಾರೆ, ಇವರ ಮೇಲೆ ಒಬ್ಬ ಇದ್ದಾನೆ, ಕ್ಷರರ ಮೇಲೆ ಒಬ್ಬ, ಅಕ್ಷರರ ಮೇಲೆ ಒಬ್ಬ. ಅಕ್ಷರರ ಮೇಲೆ ಒಬ್ಬನಿದ್ದಾನಲ್ಲ, ಇವರಿಬ್ಬರ ಮೇಲೆ ಯಾರಿದ್ದಾನೆ? ಅವನು ಯಾರು ಅಂದರೆ ಪರಮಾತ್ಮ ಇತಿ ಉದಾಹೃತ, ಪರಮಾತ್ಮ ಅಂತ ಅವನು ಕರೀತಾ ಇದ್ದಾರೆ. ಯಹ, ಅವನು ಎಲ್ಲಿದ್ದಾನೆ ಗೊತ್ತಾ? ಯಹ ಲೋಕತ್ರಯಂ ಆವಿಷ್ಯ, ಮೂರು ಲೋಕದ ಒಳಗೆ ಪ್ರವೇಶ ಮಾಡಿಬಿಟ್ಟು ಬಿಭರ್ತಿ ಅವ್ಯಯ ಈಶ್ವರ. ಲೋಕಗಳು ಪ್ರವೇಶ ಮಾಡಿದ್ದಾನೆ, ತಾನಿರ್ಲಕ್ಕಲ್ಲ, ಮತ್ತೆ ತಾನಿರ್ಲಕ್ಕೆ ಪ್ರವೇಶ ಮಾಡಲಿಲ್ಲ, ಅವನು ಹಿಡಿಲಕ್ಕೆ ಅಂತ ಪ್ರವೇಶ ಮಾಡಿದ್ದಾನೆ. ಅವನು ಬಿಟ್ಟರೆ ಸತ್ತೋ ಬಿಡುತ್ತೆ ಅಂತ ಒಳಗೆ ಪ್ರವೇಶ ಮಾಡಿದ್ದಾನೆ ಹೊರತು ಬೇರೆ ಕಾರಣಕ್ಕಲ್ಲ. ಒಂದು ಡ್ರೈವರ್ ಕಾರಲ್ಲಿ ಕೂಡ್ತಾನೆ, ಕಾರ್ ಡ್ರೈವ್ ಮಾಡ್ತಾನೆ, ಅಟ್ ದ ಸೇಮ್ ಟೈಮ್ ಕಾರ್ ಮೇಲೆ ಡಿಪೆಂಡೆಂಟಾಗಿ ಕೂತಿದ್ದಾನು, ಕಾರೊಳಗೆ ಕೂತಿದ್ದಾನೆ, ಕಾರನ್ನು ನಡೆಸ್ತಾನೆ, ಆದರೆ ಕಾರಲ್ಲಿ ಕೂಡಕ್ಕೆ ಅವನಿಗೆ ಜಾಗ ಬೇಕಿಲ್ಲರೂ ಕೂಡಕ್ಕಾಗೋದಿಲ್ಲ ಅವನಿಗೆ. ಆದರೆ ದೇವ್ರು ಹಾಗಲ್ಲ, ದೇಹದ ಜಗತ್ತಿನೊಳಗೆ ಯಾತಕ್ಕಿದ್ದಾನೆ ಗೊತ್ತೇನು, ತಾನೇ ಜಾಗ ಬೇಕು ಅಂತಿಲ್ಲ, ತಾನೇ ಹೇಳಿದ್ದಾನೆ ಭೂಮಿ ಹಿಡಿದಿರೋದೇ ನಾನು ಅಂತ ಹೇಳ್ತಾನೆ. ಅವನಿಗೆ ಜಾಗ ಬೇಕಿಲ್ಲ, ಅವನು ಹಿಡಿದವ್ರು ಜಾಗ ಇದು ಭೂಮಿ ಇರೋದೇ ಇಲ್ಲ, ಅದರಿಂದಾಗೇನೆ ಅದಕ್ಕೋಸ್ಕರ ಪರಮಾತ್ಮ ಇದ್ದಾನೆ. ಯೋ ಬಿಭರ್ತಿ ಅವ್ಯಯ, ಎಲ್ಲ ಪ್ರಾಣಿಗಳ ಒಳಗೆ ಪ್ರವೇಶ ಮಾಡಿ ಅದನ್ನು ಧಾರಣೆ ಮಾಡಿದ್ದಾನೆ. ಆ ಒಂದು ಸಮಸ್ಯೆ ಬಂತು, ಜಗತ್ತು ನಾಶವಾಗುತ್ತೆ, ದೇವರು ಒಳಗಿದ್ದಾನೆ ಅಂತ ಹೇಳ್ತೀರಿ, ಸೊ ಜಗತ್ತು ನಾಶವಾದಾಗ ದೇವರು ನಾಶವಾಗಬೇಕಾಯ್ತಲ್ಲ ಅಂತ ಪ್ರಶ್ನೆ ಬಂತಾಗ. ಒಂದು ಪದಾರ್ಥ ಇದೆ, ಅದರೊಳಗೆ ಒಂದು ವಸ್ತು ಇದೆ, ಜೋರಾಗಿ ಹೊಡೆದು ಪುಡಿಪುಡಿ ಆಗೋಯ್ತು, ಒಳಗಿರೋದು ಪುಡಿಪುಡಿ ಆಗಲೇಬೇಕಾಗ, ಒಳಗಿದ್ದ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಜಗತ್ತಿನೊಳಗೆ ಎಲ್ಲ ಕಡೆ ದೇವರು ಇದ್ದ ಮೇಲೆ ನೀವೊಂದು ಮಾತು ಹೇಳಿದ್ದೀರಿ, ಈಗಾಗಲೇ ಪ್ರಳಯ ಕಾಲದಲ್ಲಿ ಜಗತ್ತು ನಾಶವಾಗುತ್ತೆ ಅಂತ ಹೇಳಿದ್ದೀರಿ, ಮತ್ತು ಕ್ಷರ ಪುರುಷರೊಳಗೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ದೀರಿ. ಅವ್ರು ನಾಶವಾದ ಮೇಲೆ ದೇವರು ನಾಶವಾಗಬೇಕಲ್ಲ ಅಂದರೆ ಆಗೋದಿಲ್ಲ, ಅವನು ಈಶ್ವರ, ಅವನು ಸರ್ವ ಸಮರ್ಥನಾದ್ದರಿಂದ ಜಗತ್ತು ನಾಶವಾದರೂ ಕೂಡ ಅವನು ನಾಶವಾಗೋದಿಲ್ಲ ಅಂತೇಳಿ. ಇದು ಇಂಪಾರ್ಟೆಂಟ್, ಇದು ಜಗತ್ತಿನೊಳಗಿದ್ದಾನೆ, ಜಗತ್ತು ನಾಶವಾಗುತ್ತೆ, ಪರಮಾತ್ಮ ನಾಶ ಆಗೋದಿಲ್ಲ. ಅದು ಯಾರಿಗೆ ಹೇಗೆ ನಂಬಬೇಕು ಅಂದರೆ ಈಶ್ವರ ಅವನು ಫುಲ್ ಕೆಪಾಸಿಟಿ ಇದೆ. ಒಬ್ಬನಿದ್ದಾನೆ ನೀರಲ್ಲಿ ಹಾರದ, ಅವನು ತೇಲೋದು ಮೂರು ದಿವಸದ ಮೇಲೇ, ಮೊದಲೇ ತೇಲೋದೆಲ್ಲ ಹೋಗಿಬಿಡ್ತಾನೆ ಆ ಕಡೆಗೆ, ಇನ್ನೊಬ್ಬನು ಪಡಕ್ ಅಂತ ಹಾರಿ ಬಂದುಬಿಡ್ತಾನೆ. ಯಾತಕ್ಕೆ? ಅವನಿಗೆ ಶಕ್ತಿ ಇದೆ, ನೀರೊಳಗೆ ಮುಳುಗದೇ ಇರತಕ್ಕಂಥ ಸಾಮರ್ಥ್ಯ ಅವನಿಗಿದೆ, ಅವನಿಗೆ ಆ ಸಾಮರ್ಥ್ಯ ಇಲ್ಲ. ಅವನು ಸತ್ತೋಗ್ತಾನೆ, ಅವನು ಈಜ್ಕೊಂಡು ಮೇಲೆ ಬರ್ತಾನೆ. ಮತ್ತು ಜಗತ್ತಿನಲ್ಲಿ ಪರಮಾತ್ಮ ಹೇಗಿದ್ದಾನೆ ಗೊತ್ತೇನೆ? ಈಶ್ವರ ಸರ್ವ ಸಮರ್ಥನಾಗಿರೋದ್ರಿಂದ ಅವನಿಗೆ ಸಾವಿಲ್ಲ. ದೃಷ್ಟಾಂತ ಕೊಡ್ತಾರೆ, ಅದಕ್ಕೋಸ್ಕರ ತುಂಬ ದೃಷ್ಟಾಂತಗಳನ್ನು ಕೊಡ್ತಾರೆ. ಈ ಮನೆ ಬೆಂಕಿ ಹಿಂಗೆ ಹತ್ತಿರ್ತದೆ, ಅವ್ರು ಬರ್ತಾರೆ ನೀರು ಫೈರಿಂದ ಎಷ್ಟು ಯೂಸ್ ಮಾಡೋಕ್ಕಿಂತ ಬರ್ತಾರೆ, ಅವಳು ಇವರೆಲ್ಲ ಆಗೋದಿಲ್ಲ, ಅವನು ಒಳಗೆ ಹೋಗಿ ಬರ್ತಾನೆ, ಬೆಂಕಿ ಹತ್ತಿದ ಮನೆಯೊಳಗೆ ಹೋಗಿ ಬರ್ತಾನೆ ಒಳಗಡೆ. ಅವನು ಹೇಗೆ ಸಾಧ್ಯವಾಯಿತು ಅಂತ ಕೇಳಿದರೆ ಅವನಿಗೆ ಫೈರ್ ಪ್ರೂಫ್ ಡ್ರೆಸ್ ಇದೆ, ಬೆಂಕಿ ಹತ್ತೋದಿಲ್ಲ ಅವನ ಡ್ರೆಸ್ಗೆ, ಅವನು ಹೋಗಿ ಬರ್ತಾನೆ. ಇವನು ಹೋಗಿಬಿಟ್ರೆ ಸುಟ್ಟೋಗಿಬಿಡ್ತಾನೆ. ನೋಡಿ, ನಮ್ಮ ಮನುಷ್ಯನಲ್ಲೇ ಎಷ್ಟು ವ್ಯತ್ಯಾಸ ಇದೆ. ಈಗ ಫೈರ್ ಪ್ರೂಫ್ ಡ್ರೆಸ್ ಹಾಕೊಂಡಿದ್ದಕ್ಕೋಸ್ಕರ ಅವರು ಸುಡೋದಿಲ್ಲ, ಇವರು ಸುಡ್ತಾರೆ. ದೇವರ ಬಾಡಿ ಅಂಥದ್ದು ಗೊತ್ತಾ? ಈಶ್ವರ, ಆಲ್ ಪ್ರೂಫ್, ಅದು ಬರೀ ಫೈರ್ ಪ್ರೂಫ್ ಅಲ್ಲ, ಆಲ್ ಪ್ರೂಫ್ ಆಗಿರೋದ್ರಿಂದ ದೇವರಿಗೇನು ಆಗೋದೇ ಇಲ್ಲ. ಇವರ ಫೈರ್ ಪ್ರೂಫ್ ಡ್ರೆಸ್ ತೆಗೆದ್ರೆ ಕತೆ ಮುಗಿತು. ಇವ್ರದ್ದು ಫೈರ್ ಪ್ರೂಫ್ ಡ್ರೆಸ್ ತೆಗೆದು ಸುಟ್ಟು ಹೋಗ್ಬಿಡ್ತಾರೆ. ಪರಮಾತ್ಮನ ದೇಹನೇ ಹೇಗಿದೆ ಗೊತ್ತಾ? ಏನು ಡ್ರೆಸ್ ಇರೋದೇ ಹಾಗೆ ಪರಮಾತ್ಮ. ಆದ್ದರಿಂದ ಈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಮುಂದಿನ ಮಾತು. ಅದಕ್ಕೆ ಅರ್ಜುನ, ನಾನೇನಂತ ಕರೀತಾರೆ ಗೊತ್ತಾ? ಪುರುಷೋತ್ತಮ ಅಂತ ಕರೀತಾರೆ. ನಮ್ಮ ಮದ್ದೆ ಹೇಳಿಬಿಟ್ರೆ ಮುಗಿಸ್ಬಿಟ್ಟಿದ್ದ ಈಗ ಹೇಳಿದ್ರೆ 8 ಗಂಟೆ ಅಂತ ಆರ್ಟಿಸ್ಟ್ ಬಂದ್ಬಿಟ್ಟಿದ ಕರೆ ಮಾಡಿ ಅಂತ ಹೇಳ್ತಾರೆ. ಹಾಂ, ರೈಟ್, ಆಗಲಿ. ಆದ್ದರಿಂದ ವಿವರ್ತಿ ಅದನ್ನು ಪರಮಾತ್ಮ ಏನಂತ ಕರೀತಾರೆ? ಪುರುಷೋತ್ತಮ ಅಂತ ಕರೀತಾರೆ. ಯಾತಕ್ಕೆ? ಕ್ಷರಪುರುಷ ಒಂದು, ಅಕ್ಷರ ಪುರುಷ ಒಂದು, ಅದರ ಮೇಲಿದ್ದಾನಲ್ಲ ಅದಕ್ಕೆ ಪುರುಷೋತ್ತಮ ಅಂತ ಪರಮಾತ್ಮನ ಹೆಸರು. ಇನ್ಮೇಲೆ ಯಾರದ ಪ್ರಶ್ನೆ ಬರಲೇ ಇಲ್ಲ, ಎಲ್ಲರ ಮೇಲೆ ದೇವರಿರೋದ್ರಿಂದ ಪುರುಷೋತ್ತಮ ಅಂತ ಹೆಸರು. ಅರ್ಜುನ, ಇದನ್ನು ಹೇಳಿದ್ದೇನೆ, ಸಾಮಾನ್ಯ ವಿಚಾರ ಹೇಳಲಿಲ್ಲ, ಅಸಾಮಾನ್ಯ ವಿಚಾರ ಹೇಳಿದ್ದೇನೆ. ಇದನ್ನು ಯಾರು ತಿಳ್ಕೊಂಡ್ಬಿಡ್ತಾರೋ, ಉಪಾಸನೆ ಮಾಡ್ತಾರೋ, ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಇನ್ನೂ 2 ಶ್ಲೋಕ ಉಳ್ಕೊಂಡಿದೆ. ಈ ಗಲಾಟೆ ಹೇಳಿದರೆ ಮೊದಲೇ ತಿಳಿಯೋದಿಲ್ಲ. ಆದ್ದರಿಂದ ಹಾಗೂ ಮುಂದೆ ಪ್ರವಚನ ಶುರುವಾದ ಕಾಲಕ್ಕೆ 2 ಶ್ಲೋಕ ಹೇಳಿ ಮುಂದುವರಿಸಬಹುದು. ಪರಮಾತ್ಮ ಉಪಸಂಹಾರ ಮಾಡ್ತಾ ಇದ್ದಾನೆ. ಈ ರೀತಿ ತಿಳ್ಕೊ, ಯೋ ಮಾಮೇ ಮಮ ಸಂಮೂಢ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ನಾನಿಷ್ಟು ಅರ್ಥ ಮಾಡ್ಕೊಂಡ ಮೇಲೆ ತಿಳ್ಕೊಂಡು ಏನು ಮಾಡ್ತಾನೆ ಗೊತ್ತಾ? ನನ್ನನ್ನು ಪೂರ್ಣ ನನ್ನ ನಂಬುತ್ತಾನೆ. ಏ, ಮೇಲೆ ಯಾರೂ ಇಲ್ವಲ್ಲ, ಏನು ಫೈನಲ್. ಆದ್ದರಿಂದ ಸರ್ವಭಾವೇನ ಭಾರತ ಮೂರು. ಆಮೇಲೆ ನೆಕ್ಸ್ಟು ಇದನ್ನು ಏನು ಹೇಳಿದ್ದಾನೆ ಗೊತ್ತಾ ಅರ್ಜುನ? ಕೃಷ್ಣನೇ ಹೇಳಿಬಿಡ್ತಾನೆ, ಇಷ್ಟು ಭಾಗ ತುಂಬ ರಹಸ್ಯ ಅಂತ ಹೇಳಿದ್ದಾನೆ. ನೋಡಿ, ಉಳಿದ ಕಡೆ ಬರೋ ಇಲ್ಲೇ ಹೇಳಿಬಿಡ್ತಾನೆ ಪರಮಾತ್ಮ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನುಧ. ಗುಹ್ಯ ಅಂದರೆ ರಹಸ್ಯ, ಗುಹ್ಯತಮ ಮೋಸ್ಟ್ ಸೀಕ್ರೆಟ್ ನಾಲೆಡ್ಜ್, ಇದು ಒಂದು ಅತ್ಯಂತ ರಹಸ್ಯವಾದ ವಿಷಯವನ್ನು ಹೇಳಿದ್ದೇನೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಇದು ತಿಳ್ಕೊಂಡ್ರೆ ಒಳ್ಳೆಯ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಮತ್ತು ಕೃತಕೃತ್ಯಶ್ಚ ಭಾರತ, ಮುಕ್ತನೇ ಆಗಿಬಿಡ್ತಾನೆ ಅಂತ ಪರಮಾತ್ಮ ಹೇಳ್ತಾ ಈ ಜ್ಞಾನದ ಹಿರಿಮೆಯನ್ನು ಕೊಂಡಾಡಿದ್ದಾನೆ. ನಮಗೆ ಸಮಸ್ಯೆಯೇ ಬರೋದಿಲ್ಲ. ಈಗ ಎಲ್ಲರೂ ಒಂದು ಅಲ್ಲ, ತುಂಬ ಜನ ಇದ್ದಾರೆ. ಎಲ್ಲರೂ ಈಕ್ವಲ್ಲು ಅಲ್ಲ, ತಾರತಮ್ಯ ಇದ್ದೇ ಇದೆ. ಮರಿ ಬೈಯಷ್ಟು ಯಾರು? ನಾರಾಯಣ. ಉಳಿದವರೆಲ್ಲ ಯಾರು? ಅವನು ಡಿಪೆಂಡೆಂಟ್ ದಾಸರು, ಪರಮಾತ್ಮ ಈಶ, ಉಳಿದವರು ದಾಸರು ಅನ್ನೋ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಹೇಳತಕ್ಕಂಥ ಭಾಗ ಇದು. ಇಂತಹ ಭಗವದ್ಗೀತೆಯನ್ನು ಈ ರಾಮ ಮಂದಿರದೊಳಗೆ ಅನೇಕ, ಈಗಾಗಲೇ 2 ವರ್ಷ ಮುಗಿದೋಯ್ತು ಅಂತ ಕಾಣುತ್ತೆ. 3ನೇ ವರ್ಷ ಇದಾಗಲೇ 3 ವರ್ಷ ಮುಗಿದೋಗಿದೆ. ಇಂತಹ ಈಗಾಗಲೇ 15ನೇ ಅಧ್ಯಾಯ ಮುಕ್ತಾಯ ಮಾಡಿದ್ದೇವೆ. ಭಾಗ ಇದು. ಇಂತಹ ಭಗವದ್ಗೀತೆಯನ್ನು ಈ ರಾಮ ಮಂದಿರದೊಳಗೆ ಅನೇಕ, ಈಗಾಗಲೇ 2 ವರ್ಷ ಮುಗಿದೋಯ್ತು ಅಂತ ಕಾಣುತ್ತೆ. 3ನೇ ವರ್ಷ ಇದಾಗಲೇ 3 ವರ್ಷ ಮುಗಿದೋಗಿದೆ. ಇಂತಹ ಈಗಾಗಲೇ 15ನೇ ಅಧ್ಯಾಯ ಮುಕ್ತಾಯ ಮಾಡಿದ್ದೇವೆ. ಇನ್ನು 3 ಅಧ್ಯಾಯಗಳು ಮಾತ್ರ ಬಾಕಿ ಇರೋದು. 3ೇ ಅಧ್ಯಾಯಗಳು, 16, 17, 18. ಇನ್ನು 3 ಸರ್ತಿಗೆ ಪ್ರವಚನಗಳನ್ನು ಮುಗಿದು ಹೋಗ್ತಾ ಇದೆ. ಮುಂದಿನ ಪ್ರವಚನ ಮಾಲಿಕೆ ಅಕ್ಟೋಬರ್ 20ರಿಂದ 26ರವರೆಗೆ ಆ 7 ದಿವಸಗಳಲ್ಲಿ ಈ 16ನೇ ಅಧ್ಯಾಯವನ್ನು ನೋಡೋಣ ಅಂತ ಹೇಳ್ತಾ, ರಾಮ ಮಂದಿರದ ಈ ಕಾರ್ಯಕರ್ತರುಗಳು ಜಗನ್ನಾಥರಾಯರ ನೇತೃತ್ವದೊಳಗೆ ಏನು ಕಾರ್ಯ ಮಾಡ್ತಾ ಇದ್ದಾರೆ, ಪ್ರವಚನ ಮಾಲಿಕೆಯ ವಿಶೇಷವಾದ ಆಸಕ್ತಿ ವಹಿಸಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾ.